ಅಧ್ಯಾಯ 37. ವೃಂದಾವನಕ್ಕೆ ಅಕ್ರೂರನ ಆಗಮನ. ಕೃಷ್ಣನು ವ್ಯೋಮಾಸುರನನ್ನು ಕೊಂದದ್ದನ್ನು ನಾರದ ಮುನಿಗಳು ಕಂಸನೊಡನೆ ಪ್ರಸ್ತಾಪಿಸಲಿಲ್ಲ. ಎಂದರೆ ಕೇಶಿ ರಾಕ್ಷಸನನ್ನು ಕೊಂದ ದಿನವೇ ಅವನ ಸಂಹಾರವೂ ಆಯಿತು ಎಂದರ್ಥ. ಕೇಶಿ ರಾಕ್ಷಸನು ಪ್ರಾತಃಕಾಲ ಬೇಗನೆ ಸಂಹಾರವಾದ. ಅನಂತರ ಹುಡುಗರು ಗೋವರ್ಧನಗಿರಿಯ ಮೇಲೆ ಗೋವುಗಳನ್ನು ನೋಡಿಕೊಳ್ಳಲು ಹೋದರು. ಅಲ್ಲಿ ವ್ಯೋಮಾಸುರನು ಸತ್ತ. ರಾಕ್ಷಸರಿಬ್ಬರ ಸಂಹಾರವು ಪ್ರಾತಃಕಾಲದಲ್ಲಿಯೇ ಆಯಿತು. ವೃಂದಾವನವನ್ನು ಸಂಜೆಯ ಹೊತ್ತಿಗೆ ತಲುಪಬೇಕೆಂದು ಕಂಸನು ಅಕ್ರೂರನನ್ನು ಕೋರಿದ. ಕಂಸನ ಆದೇಶವನ್ನು ಪಡೆದು ಅಕ್ರೂರನು ಮರುದಿನ ಬೆಳಗ್ಗೆ ರಥದಲ್ಲಿ ವೃಂದಾವನಕ್ಕೆ ಹೊರಟ. ಅಕ್ರೂರನು ಪ್ರಭುವಿನ ಮಹಾಭಕ್ತನಾದದ್ದರಿಂದ ವೃಂದಾವನಕ್ಕೆ ಹೋಗುತ್ತಾ ದಾರಿಯಲ್ಲಿ ಪ್ರಭುವನ್ನು ಸ್ತುತಿಸುತ್ತಿದ್ದ. ಭಕ್ತರು ಯಾವಾಗಲೂ ಕೃಷ್ಣನ ಯೋಚನೆಯಲ್ಲಿಯೇ ತನ್ಮಯರಾಗಿರುತ್ತಾರೆ. ಅಕ್ರೂರನು ಸದಾ ಕೃಷ್ಣನ ಕಮಲ ನಯನಗಳನ್ನೇ ಧ್ಯಾನಿಸುತ್ತಿದ್ದ. ಕೃಷ್ಣನನ್ನು ನೋಡುವ ಈ ಅವಕಾಶವು ದೊರೆತದ್ದಕ್ಕೆ ತಾನು ಯಾವ ಬಗೆಯ ಪುಣ್ಯ ಕಾರ್ಯಗಳನ್ನು ಮಾಡಿದ್ದೆ ಎಂದು ಅವನಿಗೆ ತಿಳಿಯಲಿಲ್ಲ. ಕೃಷ್ಣನು ಸಂಕಲ್ಪ ಮಾಡಿದರೆ ತಾನು ಅವನನ್ನು ನೋಡಲು ಸಾಧ್ಯವಾಗುತ್ತದೆ ಎಂದು ಅವನು ಭಾವಿಸಿದ. ಮಹಾಯೋಗಿಗಳು ಕಾಣಲು ಹಂಬಲಿಸುವ ಕೃಷ್ಣನನ್ನು ನೋಡಲು ತಾನು ಹೋಗುತ್ತಿರುವುದು ತನ್ನ ಪರಮ ಭಾಗ್ಯ ಎಂದು ಅಕ್ರೂರನಿಗನ್ನಿಸಿತು. ಆ ದಿನ ತನ್ನ ಹಿಂದಿನ ಜನ್ಮದ ಪಾಪವೆಲ್ಲ ನಿಶ್ಶೇಷವಾಗಿ ತೊಡೆದು ಹೋಗುತ್ತದೆ ಮತ್ತು ತಾನು ಮನುಷ್ಯ ವರ್ಗದಲ್ಲಿ ಹುಟ್ಟಿದ್ದು ಸಾರ್ಥಕವಾಗುತ್ತದೆ ಎಂದು ಅವನಿಗೆ ನಿಶ್ಚಯವಾಯಿತು. ಕೃಷ್ಣ ಮತ್ತು ಬಲರಾಮರನ್ನು ಕರೆದುಕೊಂಡು ಬರಲು ತನ್ನನ್ನು ಕಳುಹಿಸಿ ತಾನು ಪ್ರಭುವನ್ನು ಕಾಣುವುದು ಸಾಧ್ಯವಾಗುವಂತೆ ಮಾಡಿದ ಕಂಸನು ತನಗೆ ಬಹುದೊಡ್ಡ ಉಪಕಾರವನ್ನು ಮಾಡಿದ ಎಂದು ಅವನಿಗೆನ್ನಿಸಿತು. ಕೃಷ್ಣನ ಚರಣ ಕಮಲಗಳ ಉಗುರುಗಳನ್ನು ನೋಡಿದ ಮಾತ್ರದಿಂದಲೇ ಮಹರ್ಷಿಗಳು ಸಂತ ಸದೃಶರು ಹಿಂದಿನ ಕಾಲದಲ್ಲಿ ಭೌತಿಕ ಜಗತ್ತಿನಿಂದ ಬಿಡುಗಡೆ ಹೊಂದಿದರು ಎಂದು ಅಕ್ರೂರನು ಯೋಚಿಸಿದ. ಅಕ್ರೂರನು ದೇವೋತ್ತಮ ಪರಮಪುರುಷನು ಸಾಮಾನ್ಯ ಮನುಷ್ಯನಂತೆ ಬಂದಿದ್ದಾನೆ. ಅವನನ್ನು ಕಣ್ಣೆದುರಿಗೆ ನೋಡುವುದು ನನ್ನ ಮಹಾಭಾಗ್ಯ ಎಂದು ಯೋಚಿಸಿದನು. ಬ್ರಹ್ಮ ನಾರದ ಶಿವರಂತಹ ದೇವತೆಗಳು ಪೂಜಿಸುವ ವೃಂದಾವನದಲ್ಲಿ ಓಡಾಡುವ ಮತ್ತು ಕುಂಕುಮಲೇಪಿತವಾದ ಗೋಪಿಯರ ಸ್ತನಗಳನ್ನು ಮುಟ್ಟುವ ಚರಣ ಕಮಲಗಳನ್ನು ನೋಡುವ ನಿರೀಕ್ಷಣೆಯಿಂದಲೇ ಅವನಿಗೆ ರೋಮಾಂಚನವಾಯಿತು. ಅವನು ಇಂದು ಆ ಚರಣ ಕಮಲಗಳನ್ನು ನೋಡುವ ಭಾಗ್ಯ ನನ್ನದಾಗುತ್ತದೆ ಮತ್ತು ಹಣೆಯ ಮೇಲೆ ಮತ್ತು ಮೂಗಿನ ಮೇಲೆ ತಿಲಕವಿರುವ ಕೃಷ್ಣನ ಸುಂದರ ಮುಖವನ್ನು ನೋಡಲು ನನಗೆ ಸಾಧ್ಯವಾಗುತ್ತದೆ. ಅವನ ಮುಗುಳ್ನಗೆಯನ್ನು ಕಪ್ಪು ಗುಂಗುರು ಕೂದಲನ್ನು ನಾನು ನೋಡುತ್ತೇನೆ. ನನಗೆ ನಿಶ್ಚಯವಾಗಿಯೂ ಈ ಅವಕಾಶವು ದೊರೆಯುತ್ತದೆ ಎನ್ನುವುದು ಅರ್ಥವಾಗುತ್ತದೆ. ಏಕೆಂದರೆ ಜಿಂಕೆಗಳು ನನ್ನ ಬಲಭಾಗದಲ್ಲಿ ದಾಟಿ ಹೋಗುತ್ತಿವೆ. ಇಂದು ವಿಷ್ಣು ಲೋಕದ ವಿಶೇಷ ಸಾಮ್ರಾಜ್ಯದ ಸೌಂದರ್ಯವನ್ನು ಕಣ್ಣಾರೆ ನೋಡುವುದು ನನಗೆ ಸಾಧ್ಯವಾಗುತ್ತದೆ. ಏಕೆಂದರೆ ಕೃಷ್ಣನೇ ಪರಮ ವಿಷ್ಣು. ತನ್ನ ದಯೆಯಿಂದಲೇ ಅವನು ಅವತರಿಸಿದ್ದಾನೆ. ಎಲ್ಲ ಸೌಂದರ್ಯಕ್ಕೂ ಅವನೇ ಆಶ್ರಯ. ಆದುದರಿಂದ ಇಂದು ನನ್ನ ಕಣ್ಣುಗಳು ಸಾರ್ಥಕವಾಗುತ್ತವೆ ಎಂದು ಯೋಚಿಸಿದನು. ನಿಸ್ಸಂದೇಹವಾಗಿ ಕೃಷ್ಣನು ಪರಮ ವಿಷ್ಣು ಎಂದು ಅಕ್ರೂರನಿಗೆ ತಿಳಿದಿತ್ತು. ವಿಷ್ಣು ಭೌತಿಕ ಶಕ್ತಿಯತ್ತ ಕಡೆಗಣ್ಣಿನ ನೋಟ ಹರಿಸುತ್ತಾನೆ. ಬ್ರಹ್ಮಾಂಡವು ರೂಪ ತಾಳುತ್ತದೆ. ಈ ಭೌತಿಕ ಜಗತ್ತನ್ನು ವಿಷ್ಣುವು ಸೃಷ್ಟಿಸಿದನು. ತನ್ನ ಶಕ್ತಿಯಿಂದ ಅವನು ಭೌತಿಕ ಶಕ್ತಿಯ ಪ್ರಭಾವಕ್ಕೆ ಅತೀತನು. ತನ್ನ ಅಂತರಂಗ ಶಕ್ತಿಯಿಂದ ಅವನು ಭೌತಿಕ ಶಕ್ತಿಯ ಕತ್ತಲನ್ನು ಭೇದಿಸಬಲ್ಲ. ಹಾಗೆಯೇ ಮೂಲ ವಿಷ್ಣುವಾದ ಕೃಷ್ಣನು ತನ್ನ ಅಂತರಂಗ ಶಕ್ತಿಯ ವಿಸ್ತರಣೆಯಿಂದ ವೃಂದಾವನದ ನಿವಾಸಿಗಳನ್ನು ಸೃಷ್ಟಿ ಮಾಡಿದನು. ಕೃಷ್ಣನ ಪರಿಕರಗಳು ಮತ್ತು ಸಜ್ಜು ಮತ್ತು ಅವನ ನಿವಾಸ ಅವನ ಅಂತರಂಗ ಶಕ್ತಿಯ ವಿಸ್ತರಣೆಗಳು ಎನ್ನುವುದನ್ನು ಬ್ರಹ್ಮ ಸಂಹಿತೆಯು ದೃಢಪಡಿಸುತ್ತದೆ. ಇದೇ ಅಂತರಂಗ ಶಕ್ತಿಯು ಭೂಮಿಯ ಮೇಲೆ ವೃಂದಾವನದ ರೂಪಿನಲ್ಲಿ ಪ್ರಕಟಗೊಳ್ಳುತ್ತದೆ. ಅಲ್ಲಿ ಕೃಷ್ಣನು ತನ್ನ ತಂದೆ ತಾಯಿಯರೊಂದಿಗೆ ಮತ್ತು ಗೆಳೆಯರಾದ ಗೋಪ ಬಾಲಕರು ಮತ್ತು ಗೋಪಿಯರೊಂದಿಗೆ ಸಂತೋಷವಾಗಿರುತ್ತಾನೆ. ಅಕ್ರೂರನ ಹೇಳಿಕೆಯು ಕೃಷ್ಣನು ಭೌತಿಕ ಪ್ರಕೃತಿಯ ಗುಣಗಳನ್ನು ಮೀರಿದವನಾದ್ದರಿಂದ ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿರುವ ವೃಂದಾವನದ ನಿವಾಸಿಗಳು ಈ ಗುಣಗಳನ್ನು ಮೀರಿದವರು ಎನ್ನುವುದನ್ನು ತೋರಿಸುತ್ತದೆ. ಪ್ರಭುವಿನ ದಿವ್ಯ ಲೀಲೆಗಳನ್ನು ಕುರಿತೂ ಸಹ ಅಕ್ರೂರನು ಯೋಚಿಸಿದನು. ಕೃಷ್ಣನ ಅಲೌಕಿಕ ಕ್ರಿಯೆಗಳು, ಆದೇಶಗಳು, ಗುಣಗಳು ಮತ್ತು ಲೀಲೆಗಳು ಎಲ್ಲವೂ ಜನಸಾಮಾನ್ಯರ ಒಳ್ಳೆಯ ಅದೃಷ್ಟವೇ ಎಂದು ಭಾವಿಸಿದನು. ಪ್ರಭುವಿನ ದಿವ್ಯ ರೂಪ, ಗುಣಗಳು, ಲೀಲೆಗಳು ಮತ್ತು ಸಾಧನ ಸಾಮಗ್ರಿಗಳು ಎಲ್ಲವನ್ನೂ ಕುರಿತು ಚರ್ಚಿಸುತ್ತಾ ಜನರು ನಿರಂತರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿರಬಹುದು. ಹಾಗೆ ಮಾಡಿದಲ್ಲಿ ಇಡೀ ವಿಶ್ವವು ಮಂಗಳಕರವಾಗಿ ಬಾಳಿ ಶಾಂತಿಯಿಂದ ಮುನ್ನಡೆಯಬಹುದು. ಆದರೆ ಕೃಷ್ಣ ಪ್ರಜ್ಞೆಯಿಲ್ಲದೆ ನಾಗರಿಕತೆ ಎನ್ನುವುದು ಹೆಣಕ್ಕೆ ಮಾಡಿದ ಸಿಂಗಾರ. ಹೆಣವನ್ನು ಬಹು ಸೊಗಸಾಗಿ ಶೃಂಗಾರ ಮಾಡಬಹುದು, ಆದರೆ ಪ್ರಜ್ಞೆಯಿಲ್ಲದೆ ಇಂತಹ ಅಲಂಕಾರವು ವ್ಯರ್ಥ. ಕೃಷ್ಣ ಪ್ರಜ್ಞೆಯಿಲ್ಲದೆ ಮಾನವ ಸಮಾಜ ನಿಷ್ಪ್ರಯೋಜಕ ಮತ್ತು ಜೀವರಹಿತ. ಅಕ್ರೂರನು ಹೀಗೆ ಯೋಚಿಸಿದನು. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಈಗ ಯದುಕುಲದಲ್ಲಿ ಹುಟ್ಟಿದ್ದಾನೆ. ಅವನು ಮಾಡಿದ ನಿಯಮಗಳೇ ಧರ್ಮದ ತತ್ವಗಳು. ಇಂತಹ ನಿಯಮಗಳನ್ನು ಪಾಲಿಸುವವರು ದೇವತೆಗಳು ಮತ್ತು ಪಾಲಿಸದಿರುವವರು ರಾಕ್ಷಸರು. ಪರಮಪ್ರಭುವಿನ ನಿಯಮಗಳಿಗೆ ಬಹು ವಿಧೇಯರಾದ ದೇವತೆಗಳನ್ನು ರಕ್ಷಿಸಲು ಅವನು ಅವತಾರವೆತ್ತಿದ್ದಾನೆ. ದೇವತೆಗಳು ಮತ್ತು ಕೃಷ್ಣನ ಭಕ್ತರು ಕೃಷ್ಣನ ನಿಯಮಗಳನ್ನು ಪಾಲಿಸುವುದರಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ ಮತ್ತು ಕೃಷ್ಣನು ಅವರಿಗೆ ಎಲ್ಲ ಬಗೆಯ ರಕ್ಷಣೆಯನ್ನು ಕೊಡುವುದರಲ್ಲಿ ಸಂತೋಷಪಡುತ್ತಾನೆ. ಭಗವದ್ಗೀತೆಯಲ್ಲಿ ದೃಢಪಡಿಸಿದಂತೆ ಭಕ್ತರನ್ನು ರಕ್ಷಿಸಿ ರಾಕ್ಷಸರನ್ನು ಸಂಹರಿಸುವ ಕೃಷ್ಣನ ಕಾರ್ಯಗಳನ್ನು ಕೇಳುವುದೂ ಹೇಳುವುದೂ ಜನರಿಗೆ ಶುಭಕರ. ಭಕ್ತರು ಮತ್ತು ದೇವತೆಗಳು ಭಗವಂತನ ಮಹತ್ವದ ಕಾರ್ಯಗಳನ್ನು ಹೆಚ್ಚು ಹೆಚ್ಚಾಗಿ ಸಂಕೀರ್ತನಾ ಮಾಡುತ್ತಾ ಹೋಗುತ್ತಾರೆ. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಎಲ್ಲ ಗುರುಗಳ ಗುರು, ಎಲ್ಲ ಪತಿತ ಆತ್ಮಗಳ ಉದ್ಧಾರಕ ಮತ್ತು ಮೂರು ಜಗತ್ತುಗಳ ಒಡೆಯ ಅವನೇ. ದೇವೋತ್ತಮ ಪ್ರೀತಿಯ ಅಂಜನವನ್ನು ಕಣ್ಣಿಗೆ ಹಚ್ಚಿಕೊಂಡವರೆಲ್ಲ ಅವನನ್ನು ನೋಡಲು ಸಾಧ್ಯ. ತನ್ನ ದಿವ್ಯ ಸೌಂದರ್ಯದಿಂದ ಲಕ್ಷ್ಮಿಯು ಸದಾ ತನ್ನೊಡನೆ ಇರುವಂತೆ ಆಕರ್ಷಿಸುವ ದೇವೋತ್ತಮ ಪರಮಪುರುಷನನ್ನು ಇಂದು ನೋಡಲು ಸಾಧ್ಯವಾಗುತ್ತದೆ. ನಾನು ವೃಂದಾವನವನ್ನು ತಲುಪುತ್ತಲೇ ರಥದಿಂದ ಇಳಿದು ಭೌತಿಕ ಪ್ರಕೃತಿಯ ಮತ್ತು ಎಲ್ಲ ಜೀವಿಗಳ ಪ್ರಭುವಿಗೆ ಪ್ರಣಾಮ ಮಾಡಲು ಅವನ ಕಾಲಿಗೆ ನಮಸ್ಕರಿಸುತ್ತೇನೆ. ಮಹಾನ್ ಯೋಗಿಗಳು ಕೃಷ್ಣನ ಚರಣ ಕಮಲಗಳನ್ನು ಸದಾ ಪೂಜಿಸುತ್ತಾರೆ. ನಾನೂ ಅವನ ಚರಣ ಕಮಲಗಳಿಗೆರಗಿ ಗೋಪ ಬಾಲಕರಂತೆ ವೃಂದಾವನದಲ್ಲಿ ಅವನ ಸ್ನೇಹಿತರಲ್ಲಿ ಒಬ್ಬನಾಗುತ್ತೇನೆ. ನಾನು ಈ ರೀತಿಯಲ್ಲಿ ಕೃಷ್ಣನ ಮುಂದೆ ತಲೆಬಾಗಿದಾಗ ನಿಶ್ಚಯವಾಗಿಯೂ ಅವನು ತಾವರೆಯಂತಹ ತನ್ನ ಅಭಯ ಹಸ್ತವನ್ನು ನನ್ನ ತಲೆಯ ಮೇಲೆ ಇಡುವನು. ಅವನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆದ ಎಲ್ಲ ಬದ್ಧ ಜೀವಿಗಳಿಗೂ ಅವನ ಅಭಯ ಹಸ್ತದ ರಕ್ಷಣೆಯಿದೆ. ಭೌತಿಕ ಜೀವನಕ್ಕೆ ಹೆದರುವವರಿಗೆಲ್ಲ ಕೃಷ್ಣನೇ ಪರಮಗುರಿ. ನಾನು ಅವನನ್ನು ನೋಡಿದಾಗ ನಿಶ್ಚಯವಾಗಿಯೂ ಅವನು ತನ್ನ ಚರಣ ಕಮಲಗಳಲ್ಲಿ ಆಶ್ರಯವನ್ನು ಕೊಡುತ್ತಾನೆ. ಅವನ ಕಮಲ ಹಸ್ತಗಳು ನನ್ನ ಶಿರವನ್ನು ಸ್ಪರ್ಶಿಸಬೇಕೆಂದು ನಾನು ಹಂಬಲಿಸುತ್ತಿದ್ದೇನೆ. ಈ ರೀತಿಯಲ್ಲಿ ಅಕ್ರೂರನು ಕೃಷ್ಣನ ಹಸ್ತಗಳಿಂದ ಆಶೀರ್ವಾದವನ್ನು ನಿರೀಕ್ಷಿಸಿದನು. ಸ್ವರ್ಗಾಧಿಪತಿಯು ಊರ್ಧ್ವ, ಮಧ್ಯ ಮತ್ತು ಕೆಳಗಿನ ಲೋಕಗಳಾದ ಮೂರು ಲೋಕಗಳ ಪ್ರಭುವೂ ಆದ ಇಂದ್ರನು ಕೃಷ್ಣನಿಗೆ ಸ್ವಲ್ಪ ನೀರನ್ನು ಅರ್ಪಿಸಿದನು. ಕೃಷ್ಣನು ಅದನ್ನು ಸ್ವೀಕರಿಸಿ ಇಂದ್ರನನ್ನು ಹರಸಿದನು ಎನ್ನುವುದು ಅಕ್ರೂರನಿಗೆ ತಿಳಿದಿತ್ತು. ಹಾಗೆಯೇ ಬಲಿ ಮಹಾರಾಜನು ವಾಮನ ದೇವನಿಗೆ 3 ಅಡಿ ಭೂಮಿಯನ್ನು ದಾನವಾಗಿ ಕೊಟ್ಟನು. ಜೊತೆಗೆ ಸ್ವಲ್ಪ ನೀರನ್ನು ಕೊಟ್ಟನು. ಅದನ್ನು ವಾಮನ ದೇವನು ಸ್ವೀಕರಿಸಿದನು ಮತ್ತು ಇದರಿಂದ ಬಲಿಗೆ ಇಂದ್ರ ಪದವಿಯು ದೊರೆಯಿತು. ಕೃಷ್ಣನೊಡನೆ ರಾಸ ನೃತ್ಯದಲ್ಲಿ ನರ್ತನ ಮಾಡುವಾಗ ಗೋಪಿಯರಿಗೆ ಆಯಾಸವಾಯಿತು. ಕಮಲ ಪುಷ್ಪದಂತೆ ಸುಗಂಧಮಯವಾದ ತನ್ನ ಕೈಗಳಿಂದ ಗೋಪಿಯರ ಮುಖದ ಮೇಲಿನ ಮುತ್ತಿನಂತಹ ಬೆವರು ಹನಿಗಳನ್ನು ಕೃಷ್ಣನು ಒರೆಸಿದನು. ಕೂಡಲೇ ಅವರಿಗೆ ಚೈತನ್ಯ ಮರಳಿತು. ಹೀಗೆ ಅಕ್ರೂರನು ಕೃಷ್ಣನ ಪರಮಹಸ್ತದಿಂದ ಆಶೀರ್ವಾದವನ್ನು ನಿರೀಕ್ಷಿಸಿದನು. ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಿದರೆ ಎಲ್ಲ ಬಗೆಯ ಜನರಿಗೆ ಕೃಷ್ಣನ ಹಸ್ತವು ವರಗಳನ್ನು ನೀಡಬಲ್ಲದು. ಮನುಷ್ಯನಿಗೆ ಸ್ವರ್ಗಾಧಿಪತಿಯ ಸುಖವು ಬೇಕಾದರೆ ಅವನು ಅದನ್ನು ಕೃಷ್ಣನ ಹಸ್ತದಿಂದ ಪಡೆಯಬಹುದು. ವ್ಯಕ್ತಿಗೆ ಐಹಿಕ ಬದುಕಿನ ಯಾತನೆಗಳಿಂದ ಮುಕ್ತಿ ಬೇಕಾಗಿದ್ದಲ್ಲಿ ಅದನ್ನು ಪಡೆಯಬಹುದು. ಅದರ ಜೊತೆಗೆ ಕೃಷ್ಣನ ಹಸ್ತದಿಂದ ವರವನ್ನೂ ಪಡೆಯಬಹುದು. ಕೃಷ್ಣನಲ್ಲಿ ಪರಿಶುದ್ಧ ಅಲೌಕಿಕ ಪ್ರೇಮದಿಂದ ಭಕ್ತನು ಅವನ ಸಹವಾಸ ಮತ್ತು ಅವನ ದಿವ್ಯ ಶರೀರದ ಸ್ಪರ್ಶವನ್ನು ಬಯಸಿದರೆ ಈ ವರವನ್ನು ಕೃಷ್ಣನ ಹಸ್ತದಿಂದ ಪಡೆಯಬಹುದು. ಆದರೆ ಕೃಷ್ಣನ ಶತ್ರುವಾದ ಕಂಸನು ತನ್ನನ್ನು ಕಳುಹಿಸಿದ್ದಾನೆ ಎಂದು ಅಕ್ರೂರನಿಗೆ ಆತಂಕವಾಯಿತು. ಶತ್ರುವಿನ ದೂತನಾಗಿ ನಾನು ಕೃಷ್ಣನನ್ನು ನೋಡಲು ಹೋಗುತ್ತಿದ್ದೇನೆ ಎಂದು ಅವನು ಯೋಚಿಸಿದನು. ಅದರೊಂದಿಗೆ ಅವನು ಕೃಷ್ಣನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿಯೂ ಇದ್ದಾನೆ, ಆದುದರಿಂದ ಅವನಿಗೆ ನನ್ನ ಹೃದಯವು ಅರ್ಥವಾಗುತ್ತದೆ ಎಂದೂ ಯೋಚಿಸಿದನು. ಕೃಷ್ಣನ ಶತ್ರುವು ಅಕ್ರೂರನಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿದ್ದರೂ ಅವನ ಹೃದಯವು ಪರಿಶುದ್ಧವಾಗಿತ್ತು. ಅವನು ಕೃಷ್ಣನ ಪರಿಶುದ್ಧ ಭಕ್ತ. ಕೃಷ್ಣನನ್ನು ನೋಡಲು ಕಂಸನ ಕೋಪಕ್ಕೆ ಒಳಗಾಗುವುದನ್ನು ಎದುರಿಸಿದ. ತಾನು ಕಂಸನ ಪ್ರತಿನಿಧಿಯಾಗಿ ಹೋಗಿದ್ದರೂ ಕೃಷ್ಣನು ತನ್ನನ್ನು ಶತ್ರುವಿನಂತೆ ಕಾಣುವುದಿಲ್ಲ ಎಂದು ಅವನಿಗೆ ಖಂಡಿತವಾಗಿತ್ತು. ಕಂಸನಿಂದ ಕಳುಹಿಸಲ್ಪಟ್ಟು ನಾನು ಒಂದು ಪಾಪ ಕಾರ್ಯಕ್ಕಾಗಿ ಹೋಗುತ್ತಿದ್ದರೂ ನಾನು ದೇವೋತ್ತಮ ಪರಮಪುರುಷನ ಬಳಿಗೆ ಹೋದಾಗ ಅತ್ಯಂತ ವಿನಯದಿಂದ ಕೈಗಳನ್ನು ಮುಗಿದುಕೊಂಡು ಅವನ ಮುಂದೆ ನಿಲ್ಲುತ್ತೇನೆ. ನಿಶ್ಚಯವಾಗಿಯೂ ಅವನು ನನ್ನ ಭಕ್ತಿಯ ಮನೋಧರ್ಮಕ್ಕೆ ಮೆಚ್ಚುತ್ತಾನೆ. ಅವನು ಪ್ರೀತಿಯಿಂದ ನಗು ನಗುತ್ತಾ ನನ್ನ ಕಡೆ ನೋಡಲೂಬಹುದು. ಆ ರೀತಿಯಲ್ಲಿ ನನ್ನನ್ನು ಎಲ್ಲ ಪಾಪಕರ್ಮಗಳಿಂದ ಬಿಡುಗಡೆ ಮಾಡಬಹುದು. ಆಗ ನಾನು ದಿವ್ಯ ಆನಂದ ಮತ್ತು ಜ್ಞಾನಗಳ ವೇದಿಕೆಯ ಮೇಲಿರುತ್ತೇನೆ. ಕೃಷ್ಣನಿಗೆ ನನ್ನ ಹೃದಯವು ಅರ್ಥವಾಗಿರುವುದರಿಂದ ನನ್ನನ್ನು ಆಲಂಗಿಸುವನು. ನಾನು ಯದುವಂಶಕ್ಕೆ ಸೇರಿದವನು ಮಾತ್ರವಲ್ಲ, ಪರಿಶುದ್ಧ ಮನಸ್ಸಿನ ಭಕ್ತ. ಅವನ ಕೃಪಾಮಯ ಆಲಿಂಗನದಿಂದ ನನ್ನ ದೇಹ, ಹೃದಯ ಮತ್ತು ಆತ್ಮಗಳು ನನ್ನ ಹಿಂದಿನ ಜನ್ಮದ ಕರ್ಮಗಳನ್ನು ಸಂಪೂರ್ಣವಾಗಿ ತೊಳೆದುಕೊಳ್ಳುತ್ತವೆ. ನಮ್ಮ ದೇಹಗಳು ಸ್ಪರ್ಶಿಸಿದಾಗ ನಾನು ಕೂಡಲೇ ಕೈಗಳನ್ನು ಮುಗಿದುಕೊಂಡು ಅತ್ಯಂತ ನಮ್ರತೆಯಿಂದ ನಿಂತುಕೊಳ್ಳುತ್ತೇನೆ. ನಿಶ್ಚಯವಾಗಿಯೂ ಕೃಷ್ಣ ಮತ್ತು ಬಲರಾಮರು ನನ್ನನ್ನು ಅಕ್ರೂರ ಚಿಕ್ಕಪ್ಪ ಎಂದು ಕರೆಯುವರು. ನನ್ನ ಇಡೀ ಬದುಕು ಧನ್ಯವಾಗುತ್ತದೆ. ಮನುಷ್ಯನನ್ನು ದೇವೋತ್ತಮ ಪರಮಪುರುಷನು ಮನ್ನಿಸದಿದ್ದರೆ ಅವನ ಬದುಕು ಸಾರ್ಥಕವಾಗುವುದಿಲ್ಲ. ಮನುಷ್ಯನು ತನ್ನ ಸೇವೆ ಮತ್ತು ಭಕ್ತಿಗಳಿಂದ ಭಗವಂತನ ಮನ್ನಣೆಯನ್ನು ಪಡೆಯಲು ಪ್ರಯತ್ನಿಸಬೇಕು ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಈ ಮನ್ನಣೆಯಿಲ್ಲದೆ ಮನುಷ್ಯನ ಬದುಕು ತಿರಸ್ಕೃತವಾದಂತೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ದೇವೋತ್ತಮ ಪರಮಪುರುಷನು ಎಲ್ಲರ ವಿಷಯದಲ್ಲಿಯೂ ನಿಷ್ಪಕ್ಷಪಾತವಾಗಿರುತ್ತಾನೆ. ಅವನಿಗೆ ಸ್ನೇಹಿತರೂ ಇಲ್ಲ, ಶತ್ರುಗಳೂ ಇಲ್ಲ. ಆದರೆ ಅವನಿಗೆ ಭಕ್ತಿಪೂರ್ವಕ ಪ್ರೀತಿಯಿಂದ ಸೇವೆ ಸಲ್ಲಿಸಿದವರಲ್ಲಿ ಅವನಿಗೆ ಒಲವುಂಟು. ಪರಮಪ್ರಭುವು ಭಕ್ತನ ಭಕ್ತಿಪೂರ್ವಕ ಸೇವೆಗೆ ಸ್ಪಂದಿಸುತ್ತಾನೆ ಎಂದು ಭಗವದ್ಗೀತೆಯು ಹೇಳುತ್ತದೆ. ಪೂಜಿಸಿದವರಿಗೆ ಅವರ ಇಷ್ಟಾರ್ಥಗಳನ್ನು ನೀಡುವ ಸ್ವರ್ಗಲೋಕದ ಕಲ್ಪವೃಕ್ಷದಂತೆ ಶ್ರೀಕೃಷ್ಣ ಎಂದು ಅಕ್ರೂರನು ಯೋಚಿಸಿದ. ದೇವೋತ್ತಮ ಪರಮಪುರುಷನು ಎಲ್ಲದರ ಮೂಲ. ಅವನಿಗೆ ಸೇವೆಯನ್ನು ಸಲ್ಲಿಸಿ ಅವನಿಂದ ಮನ್ನಣೆಯನ್ನು ಪಡೆಯುವುದು ಹೇಗೆ ಎಂದು ಭಕ್ತನಿಗೆ ತಿಳಿದಿರಬೇಕು. ಮನುಷ್ಯನು ತನ್ನ ಗುರುವಿಗೂ ಕೃಷ್ಣನಿಗೂ ಏಕಕಾಲದಲ್ಲಿ ಸೇವೆ ಮಾಡಿ ಆ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಬೇಕು ಎಂದು ಚೈತನ್ಯ ಚರಿತಾಮೃತದಲ್ಲಿ ವಿವರಿಸಿದೆ. ಗುರುವಿನ ಮಾರ್ಗದರ್ಶನದಲ್ಲಿ ಕೃಷ್ಣನಿಗೆ ಸಲ್ಲಿಸಿದ ಸೇವೆಯು ಪ್ರಾಮಾಣಿಕ ಸೇವೆ. ಏಕೆಂದರೆ ಗುರುವು ಕೃಷ್ಣನ ಪ್ರತಿನಿಧಿಯ ಸಾಕಾರ ರೂಪ. ಮನುಷ್ಯನು ಗುರುವನ್ನು ತೃಪ್ತಿಪಡಿಸಿದರೆ ಪರಮಪ್ರಭುವನ್ನು ತೃಪ್ತಿಪಡಿಸಿದಂತೆಯೇ ಎಂದು ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಹೇಳಿದ್ದಾರೆ. ಇದು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ನಡೆಯುವಂತೆಯೇ. ಯಾರೇ ಆಗಲಿ ಇಲಾಖೆಯ ಮುಖ್ಯಸ್ಥನ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡಬೇಕು. ಇಲಾಖೆಯಲ್ಲಿ ಒಬ್ಬ ಮನುಷ್ಯನ ಕೆಲಸದ ವಿಷಯದಲ್ಲಿ ಮೇಲಧಿಕಾರಿಗೆ ತೃಪ್ತಿಯಾದರೆ ಬಡ್ತಿ ಮತ್ತು ಸಂಬಳದಲ್ಲಿ ಹೆಚ್ಚಳ ತಂತಾನೇ ಬರುತ್ತವೆ. ಅನಂತರ ಅಕ್ರೂರನು, ಕೃಷ್ಣ ಮತ್ತು ಬಲರಾಮರು ನನ್ನ ಪ್ರಾರ್ಥನೆಯಿಂದ ಸಂತೋಷಗೊಂಡು ನಿಶ್ಚಯವಾಗಿಯೂ ನನ್ನ ಕೈಯನ್ನು ಹಿಡಿದು ಮನೆಗೆ ಕರೆದುಕೊಂಡು ಹೋಗಿ ಎಲ್ಲ ಬಗೆಯ ಗೌರವಪೂರ್ವಕ ಆತಿಥ್ಯವನ್ನು ನೀಡುವರು. ಮತ್ತು ಖಂಡಿತವಾಗಿಯೂ ಅವರು ಕಂಸನ ಮತ್ತು ಅವನ ಸ್ನೇಹಿತರ ವಿಷಯವಾಗಿ ನನ್ನನ್ನು ಪ್ರಶ್ನಿಸುವರು ಎಂದು ಯೋಚಿಸಿದನು. ಮಥುರೆಯಿಂದ ಪ್ರಯಾಣ ಮಾಡುತ್ತಾ ಶ್ವಪಲ್ಕನ ಮಗನಾದ ಅಕ್ರೂರನು ಹೀಗೆ ಕೃಷ್ಣನ ವಿಷಯವನ್ನೇ ಯೋಚಿಸುತ್ತಿದ್ದನು. ದಿನ ಮುಗಿಯುವ ಹೊತ್ತಿಗೆ ವೃಂದಾವನವನ್ನು ತಲುಪಿದನು. ಅಕ್ರೂರನಿಗೆ ಪ್ರಯಾಣವು ಎಷ್ಟು ಕಾಲ ಹಿಡಿಯಿತು ಎನ್ನುವುದೇ ಅರಿವಾಗಲಿಲ್ಲ. ಅವನು ವೃಂದಾವನವನ್ನು ತಲುಪಿದಾಗ ಸೂರ್ಯನು ಮುಳುಗುತ್ತಿದ್ದನು. ವೃಂದಾವನದ ಎಲ್ಲೆಯನ್ನು ಪ್ರವೇಶಿಸುತ್ತಲೇ ಗೋವುಗಳ ಹೆಜ್ಜೆಯ ಗುರುತನ್ನು ಕಂಡನು. ಧ್ವಜ, ತ್ರಿಶೂಲ, ಸಿಡಿಲು ಮತ್ತು ಕಮಲ, ಕೃಷ್ಣನ ಅಂಗಾಲಿನ ಗುರುತುಗಳಿದ್ದ ಹೆಜ್ಜೆ ಗುರುತುಗಳನ್ನು ಕಂಡನು. ಕೃಷ್ಣನ ಹೆಜ್ಜೆ ಗುರುತುಗಳನ್ನು ಕಂಡಾಗ ಅಕ್ರೂರನು ಗೌರವದಿಂದ ರಥವನ್ನು ಬಿಟ್ಟು ಇಳಿದನು. ಆನಂದದ ಉದ್ವೇಗದ ಎಲ್ಲ ಚಿಹ್ನೆಗಳು ಅವನನ್ನು ಮುತ್ತಿದವು. ಅವನು ಅತ್ತನು. ಅವನ ಶರೀರವು ಕಂಪಿಸಿತು. ಕೃಷ್ಣನ ಚರಣ ಕಮಲಗಳು ಸ್ಪರ್ಶಿಸಿದ ಧೂಳನ್ನು ನೋಡಿ ಆನಂದಾತಿರೇಕದಿಂದ ಅಕ್ರೂರನು ಶಿರಸಾಷ್ಟಾಂಗ ಮಾಡಿ ನೆಲದ ಮೇಲೆ ಹೊರಳಾಡಿದನು. ವೃಂದಾವನಕ್ಕೆ ಅಕ್ರೂರನ ಪ್ರಯಾಣ ಮಾದರಿಯಾದದ್ದು. ವೃಂದಾವನಕ್ಕೆ ಭೇಟಿ ಕೊಡಬೇಕು ಎಂದುಕೊಂಡವರು ಅಕ್ರೂರನ ಹೆಜ್ಜೆಯನ್ನನುಸರಿಸಿ ಪ್ರಭುವಿನ ಲೀಲೆಗಳನ್ನು ಮತ್ತು ಕಾರ್ಯಗಳನ್ನು ಕುರಿತು ಚಿಂತಿಸಬೇಕು. ವೃಂದಾವನದ ಎಲ್ಲೆಯನ್ನು ತಲುಪುತ್ತಲೇ ಅವನು ವೃಂದಾವನದ ಧೂಳನ್ನು ತನ್ನ ದೇಹಕ್ಕೆ ಲೇಪಿಸಿಕೊಳ್ಳಬೇಕು. ಅವನು ತನ್ನ ಐಹಿಕ ಸ್ಥಾನ ಮತ್ತು ಪ್ರತಿಷ್ಠೆಗಳನ್ನು ಕುರಿತು ಯೋಚಿಸಬಾರದು. ನರೋತ್ತಮದಾಸ ಠಾಕೂರರು ತಮ್ಮ ಪ್ರಸಿದ್ಧವಾದ ಹಾಡು ವಿಷಯಚಾರ್ಯ ಕವೇ ಶುದ್ಧ ಹವೇ ಮನಃ, ಐಹಿಕ ಭೋಗದ ಕಲ್ಮಶದಿಂದ ನನ್ನ ಮನಸ್ಸು ಶುದ್ಧವಾದಾಗ ನಾನು ವೃಂದಾವನಕ್ಕೆ ಹೋಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ವಾಸ್ತವವಾಗಿ ವೃಂದಾವನಕ್ಕೆ ಒಂದು ಟಿಕೆಟನ್ನು ಕೊಂಡುಕೊಂಡು ಹೋಗಲು ಸಾಧ್ಯವಿಲ್ಲ. ವೃಂದಾವನಕ್ಕೆ ಹೋಗುವ ರೀತಿಯನ್ನು ಅಕ್ರೂರನು ತೋರಿಸಿಕೊಟ್ಟಿದ್ದಾನೆ. ಅಕ್ರೂರನು ವೃಂದಾವನವನ್ನು ಪ್ರವೇಶಿಸಿದಾಗ ಕೃಷ್ಣ ಮತ್ತು ಬಲರಾಮರು ಹಾಲನ್ನು ಕರೆಯುವುದರ ಮೇಲ್ವಿಚಾರಣೆಯಲ್ಲಿ ಇದ್ದುದನ್ನು ಕಂಡನು. ಕೃಷ್ಣನು ಪೀತಾಂಬರವನ್ನು ಉಟ್ಟಿದ್ದನು. ಬಲರಾಮನ ಉಡುಪು ನೀಲಿ ಛಾಯೆಯದು. ಕೃಷ್ಣನ ಕಣ್ಣುಗಳು ಶರದ್ ಋತುವಿನಲ್ಲಿ ಅರಳಿದ ಕಮಲದಂತೆಯೇ ಇದ್ದುವೆಂದು ಅಕ್ರೂರನು ಕಂಡನು. ಕೃಷ್ಣ ಮತ್ತು ಬಲರಾಮರಿಬ್ಬರೂ ತಮ್ಮ ಯೌವನದ ವಸಂತದಲ್ಲಿದ್ದರು. ಇಬ್ಬರೂ ದೇಹದ ಲಕ್ಷಣಗಳಲ್ಲಿ ಒಂದೇ ರೀತಿಯಾಗಿದ್ದರೂ ಮೈ ಬಣ್ಣದಲ್ಲಿ ಕೃಷ್ಣನದು ಕಪ್ಪು ಛಾಯೆ, ಬಲರಾಮನದು ಬಿಳಿಯ ಛಾಯೆ. ಇಬ್ಬರೂ ಭಾಗ್ಯ ದೇವತೆಗೆ ಆಶ್ರಯರಾಗಿದ್ದರು. ಅವರು ದೃಢಕಾಯರಾಗಿದ್ದರು. ಅವರ ಕೈಗಳು ಸುಂದರವಾಗಿದ್ದವು. ಅವರ ಮುಖಗಳು ನೋಡುವವರ ಕಣ್ಣಿಗೆ ಹಬ್ಬವಾಗಿದ್ದವು. ಮತ್ತು ಇಬ್ಬರಿಗೂ ಆನೆಯ ಬಲವಿತ್ತು. ಅವರ ಹೆಜ್ಜೆಯ ಗುರುತುಗಳನ್ನು ನೋಡಿದ್ದ ಅಕ್ರೂರನು ಈಗ ಅವರನ್ನೇ ಕಣ್ಣಾರೆ ಕಂಡನು. ಅವರು ಅತ್ಯಂತ ಪ್ರಭಾವಶಾಲಿಗಳಾಗಿದ್ದರೂ ಮಂದಹಾಸದಿಂದ ಅಕ್ರೂರನ ಕಡೆ ನೋಡುತ್ತಿದ್ದರು. ಕೃಷ್ಣ ಮತ್ತು ಬಲರಾಮರು ಕಾಡಿನಲ್ಲಿ ಹಸುಗಳನ್ನು ಮೇಯಿಸಿಕೊಂಡು ಹಿಂದಕ್ಕೆ ಬಂದಿದ್ದರು ಎಂದು ಅಕ್ರೂರನಿಗೆ ಅರ್ಥವಾಯಿತು. ಅವರು ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಉಟ್ಟಿದ್ದರು. ಅವರ ಕೊರಳುಗಳನ್ನು ಹೂವಿನ ಹಾರಗಳು ಮತ್ತು ಬೆಲೆಬಾಳುವ ಆಭರಣಗಳಿದ್ದ ಹಾರಗಳು ಅಲಂಕರಿಸಿದ್ದವು. ಅವರು ತಮ್ಮ ದೇಹಗಳಿಗೆ ಶ್ರೀಗಂಧವನ್ನೂ ಲೇಪಿಸಿದ್ದರು. ಹೂವುಗಳ ಮತ್ತು ಶ್ರೀಗಂಧದ ಸುವಾಸನೆಯನ್ನೂ ಅವರ ಅಂಗಸೌಷ್ಠವನ್ನೂ ಅಕ್ರೂರನು ಬಹುವಾಗಿ ಮೆಚ್ಚಿಕೊಂಡನು. ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಅವನ ಪೂರ್ಣ ವಿಸ್ತರಣೆಯಾದ ಬಲರಾಮನನ್ನು ಕಣ್ಣಾರೆ ಕಂಡ ತಾನು ಭಾಗ್ಯಶಾಲಿ ಎಂದು ಅಕ್ರೂರನು ಭಾವಿಸಿದನು. ಏಕೆಂದರೆ ಅವರೇ ಸೃಷ್ಟಿಯ ಮೂಲ ಪುರುಷರು ಎಂದು ಅವನಿಗೆ ತಿಳಿದಿತ್ತು. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದಂತೆ ಕೃಷ್ಣನು ಮೂಲ ದೇವೋತ್ತಮ ಪುರುಷನು ಮತ್ತು ಎಲ್ಲ ಕಾರಣಗಳ ಕಾರಣನು. ತನ್ನ ಸೃಷ್ಟಿಯ ಕಲ್ಯಾಣಕ್ಕಾಗಿ, ಧರ್ಮದ ತತ್ವಗಳ ಪುನರ್ಸ್ಥಾಪನೆಗಾಗಿ ಮತ್ತು ರಾಕ್ಷಸರ ಸಂಹಾರಕ್ಕಾಗಿ ದೇವೋತ್ತಮ ಪರಮಪುರುಷನು ತಾನೇ ಕಾಣಿಸಿಕೊಂಡಿದ್ದ ಎಂದು ಅಕ್ರೂರನಿಗೆ ಅರ್ಥವಾಯಿತು. ತಮ್ಮ ದೇಹ ಪ್ರಭೆಯಿಂದ ತಾವು ನೀಲಮಣಿ ಮತ್ತು ಬೆಳ್ಳಿಗಳ ಬೆಟ್ಟಗಳೋ ಎನ್ನುವಂತೆ ಅಣ್ಣ ತಮ್ಮಂದಿರು ಜಗತ್ತಿನ ಅಂಧಕಾರವನ್ನೆಲ್ಲ ಚದುರಿಸುತ್ತಿದ್ದರು. ಹಿಂದೆ ಮುಂದೆ ನೋಡದೆ ಅಕ್ರೂರನು ರಥದಿಂದ ಕೂಡಲೇ ಇಳಿದು ಕೃಷ್ಣ ಬಲರಾಮರ ಮುಂದೆ ದಂಡ ಪ್ರಣಾಮ ಮಾಡಿದನು. ದೇವೋತ್ತಮ ಪರಮಪುರುಷನ ಚರಣ ಕಮಲಗಳ ಸ್ಪರ್ಶದಿಂದ ಅವನಿಗೆ ತಡೆಯಲಾರದ ದಿವ್ಯಾನಂದವಾಯಿತು. ಅವನ ಗಂಟಲು ಕಟ್ಟಿಕೊಂಡಿತು. ಅವನಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಕೃಷ್ಣನ ಅಲೌಕಿಕ ಸನ್ನಿಧಿಯ ಕಾರಣ ಅವನ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿಯಿತು. ಅವನು ಆನಂದ ಪರವಶತೆಯಿಂದ ನೋಡುವ ಮತ್ತು ಮಾತನಾಡುವ ಶಕ್ತಿಯನ್ನು ಕಳೆದುಕೊಂಡವನಂತೆ ಸ್ತಂಭೀಭೂತನಾದನು. ತನ್ನ ಭಕ್ತರಿಗೆ ಪರಮ ಕೃಪಾಳುವಾದ ಶ್ರೀಕೃಷ್ಣನು ಅಕ್ರೂರನನ್ನು ತನ್ನ ಕೈಗಳಿಂದೆತ್ತಿ ಆಲಂಗಿಸಿಕೊಂಡನು. ಅಕ್ರೂರನ ವಿಷಯದಲ್ಲಿ ಶ್ರೀಕೃಷ್ಣನಿಗೆ ತುಂಬ ಸಂತೋಷವಾದಂತೆ ಕಂಡಿತು. ಬಲರಾಮನೂ ಅಕ್ರೂರನನ್ನು ಆಲಂಗಿಸಿದನು. ಅವನ ಕೈಗಳನ್ನು ಹಿಡಿದುಕೊಂಡು ಅವನನ್ನು ತಮ್ಮ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಅವನಿಗೆ ಸೊಗಸಾದ ಪೀಠವನ್ನು ಕೊಟ್ಟರು ಮತ್ತು ಕಾಲನ್ನು ತೊಳೆಯಲು ನೀರನ್ನು ಕೊಟ್ಟರು. ಜೇನುತುಪ್ಪ ಮತ್ತು ಇತರ ವಸ್ತುಗಳನ್ನು ಅರ್ಪಿಸಿ ಅವನನ್ನು ಪೂಜಿಸಿದರು. ಅವನು ನೆಮ್ಮದಿಯಾಗಿ ಕುಳಿತ ನಂತರ ಕೃಷ್ಣ ಮತ್ತು ಬಲರಾಮರು ಅವನಿಗೆ ಒಂದು ಗೋವನ್ನು ದಾನವಾಗಿ ಕೊಟ್ಟರು. ಅವನಿಗೆ ರುಚಿ ರುಚಿಯಾದ ಭಕ್ಷ್ಯಗಳನ್ನು ಕೊಟ್ಟರು. ಅಕ್ರೂರನು ಅವುಗಳನ್ನು ಸ್ವೀಕರಿಸಿದನು. ಅಕ್ರೂರನು ಅವುಗಳನ್ನು ತಿಂದ ನಂತರ ಬಲರಾಮನು ಅವನಿಗೆ ತಾಂಬೂಲ ಮತ್ತು ತೇಯಿದ ಶ್ರೀಗಂಧವನ್ನು ಅವನಿಗೆ ಇನ್ನೂ ಸಂತೋಷವನ್ನೂ ನೆಮ್ಮದಿಯನ್ನೂ ಉಂಟು ಮಾಡಲು ಅರ್ಪಿಸಿದನು. ಅತಿಥಿಯನ್ನು ಮನೆಗೆ ಹೇಗೆ ಬರಮಾಡಿಕೊಳ್ಳಬೇಕು ಎನ್ನುವುದನ್ನು ಇತರರಿಗೆ ತೋರಿಸಿಕೊಡುವುದಕ್ಕಾಗಿ ಕೃಷ್ಣನು ಅತಿಥಿಯನ್ನು ಬರಮಾಡಿಕೊಳ್ಳುವ ವೈದಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ಅನುಸರಿಸಿದನು. ಅತಿಥಿಯು ಶತ್ರುವಾದರೂ ಅವನು ಆತಿಥೇಯನಿಂದ ಯಾವುದಾದರೂ ಅಪಾಯವಾಗುತ್ತದೆ ಎಂದು ಭಯಪಡದಷ್ಟು ಚೆನ್ನಾಗಿ ಅವನನ್ನು ಬರಮಾಡಿಕೊಳ್ಳಬೇಕು ಎನ್ನುವುದು ವೇದಗಳ ಆದೇಶ. ಆತಿಥೇಯನು ಬಡವನಾದರೆ ಅವನು ಕಡೆಯ ಪಕ್ಷ ಅತಿಥಿಯು ಕುಳಿತುಕೊಳ್ಳಲು ಚಾಪೆಯನ್ನು ಹಾಸಿ ಕುಡಿಯಲು ಒಂದು ಲೋಟ ನೀರನ್ನಾದರೂ ಕೊಡಬೇಕು. ಅಕ್ರೂರನ ಉನ್ನತವಾದ ಸ್ಥಾನಕ್ಕೆ ಯೋಗ್ಯವಾದ ರೀತಿಯಲ್ಲಿ ಕೃಷ್ಣ ಮತ್ತು ಬಲರಾಮರು ಅವನನ್ನು ಸ್ವಾಗತಿಸಿದರು. ಹೀಗೆ ಅಕ್ರೂರನನ್ನು ಯೋಗ್ಯವಾದ ರೀತಿಯಲ್ಲಿ ಸ್ವಾಗತಿಸಿ ಪೀಠದಲ್ಲಿ ಕುಳ್ಳಿರಿಸಿದ ನಂತರ ಕೃಷ್ಣನ ಸಾಕು ತಂದೆಯಾದ ನಂದ ಮಹಾರಾಜನು, ಪ್ರೀತಿಯ ಅಕ್ರೂರ, ನಿನ್ನನ್ನು ಏನೆಂದು ಕೇಳಲಿ? ಬಹುಕ್ರೂರಿಯು ರಾಕ್ಷಸ ಸ್ವಭಾವದವನೂ ಆದ ಕಂಸನ ರಕ್ಷಣೆಯಲ್ಲಿ ನೀನು ಇದ್ದೀಯೇ ಎಂದು ನನಗೆ ತಿಳಿದಿದೆ. ಅವನ ರಕ್ಷಣೆ ಎಂದರೆ ಕಟುಕನು ಪ್ರಾಣಿಗಳನ್ನು ರಕ್ಷಿಸಿದಂತೆ, ಎಲ್ಲರನ್ನೂ ಅವನು ಮುಂದೆ ಕೊಲ್ಲುವನು. ಕಂಸನು ಎಷ್ಟು ಸ್ವಾರ್ಥಿ ಎಂದರೆ ಅವನು ತನ್ನ ತಂಗಿಯ ಮಕ್ಕಳನ್ನೇ ಕೊಂದವನು. ಹೀಗಿರುವಾಗ ಅವನು ಮಥುರೆಯ ಪ್ರಜೆಗಳನ್ನು ಕಾಪಾಡುತ್ತಿದ್ದಾನೆ ಎಂದು ನಾನು ಪ್ರಾಮಾಣಿಕವಾಗಿ ಹೇಗೆ ನಂಬಲಿ ಎಂದನು. ಇದು ಬಹಳ ಮಹತ್ವವಾದ ಮಾತು. ರಾಜ್ಯದ ರಾಜಕೀಯ ಅಥವಾ ಕಾರ್ಯನಿರ್ವಾಹಕ ಮುಖ್ಯಸ್ಥರು ಸ್ವಾರ್ಥಿಗಳಾದರೆ ಅವರು ಎಂದೂ ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳಲಾರರು. ನಂದ ಮಹಾರಾಜನು ಅಕ್ರೂರನೊಡನೆ ಸಂತೋಷಕರವಾಗಿ ಮಾತನಾಡುತ್ತಿದ್ದಾಗ ಅಕ್ರೂರನಿಗೆ ಮಥುರೆಯಿಂದ ವೃಂದಾವನಕ್ಕೆ ಪ್ರಯಾಣ ಮಾಡಿದ ಆಯಾಸವೆಲ್ಲ ಮರೆತು ಹೋಯಿತು. ವೃಂದಾವನಕ್ಕೆ ಅಕ್ರೂರನ ಆಗಮನ ಎಂಬ 37ನೆಯ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.